ದುಃಖಗಳು. ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೊಂದು ದುಃಖಗಳು, ಏಕೆಂದರೆ ಇದು ವಾಸ್ತವವಾಗಿ ನಾವು ಇರುವ ಜಾಗವಲ್ಲ. ಹೇಗೆ ಒಂದು ಮೀನು ನೆಲದ ಮೇಲೆ ಸುಖವಾಗಿರಲು ಸಾಧ್ಯವಿಲ್ಲವೋ, ನಾವು ಕೂಡ ಈ ಭೌತಿಕ ಪ್ರಪಂಚದಲ್ಲಿ ಸುಖವಾಗಿರಲು ಸಾಧ್ಯವಿಲ್ಲ. ನಮ್ಮ ಪರಿಸ್ಥಿತಿ ಮೀನು ನೀರನ್ನು ಬಿಟ್ಟು ಬಂದ ಹಾಗೆ. ಪ್ರತಿಯೊಬ್ಬರೂ ಭಯಂಕರವಾಗಿ ನರಳುತ್ತಿದ್ದೇವೆ. ಮೂರು ಬಗೆಯ ದುಃಖಗಳುಂಟು: ಆಧ್ಯಾತ್ಮಿಕ ದುಃಖಗಳು, ಆದಿ ಭೌತಿಕ ದುಃಖಗಳು ಹಾಗೂ ಆದಿ ದೈವಿಕ ದುಃಖಗಳು. ಒಟ್ಟು ಮೂರು ಬಗೆಗಳು. ಆಧ್ಯಾತ್ಮಿಕ ದುಃಖಗಳು ಅಂದರೆ ದೇಹಕ್ಕೆ ಹಾಗೂ ಮನಸ್ಸಿಗೆ ಸಂಬಂಧಿಸಿದ ದುಃಖಗಳು. ಆತ್ಮ ಅಂದರೆ ದೇಹ ಹಾಗೂ ಮನಸ್ಸಿಗೆ ಕೂಡ ಅನ್ವಯಿಸುತ್ತದೆ. ಆತ್ಮ ಅಂದರೆ ಸಹಜವಾಗಿ ಜೀವಾತ್ಮ ಹಾಗೂ ಪರಮಾತ್ಮನಿಗೆ ಅನ್ವಯಿಸುತ್ತದೆ. ಆದರೆ ಆತ್ಮ ಅಂದರೆ ದೇಹ ಹಾಗೂ ಮನಸ್ಸಿಗೆ ಕೂಡ ಕೆಲವೊಂದು ಬಾರಿ ಅನ್ವಯಿಸುತ್ತದೆ. ಆದ್ದರಿಂದ ಆಧ್ಯಾತ್ಮಿಕ ದುಃಖಗಳು ಅಂದರೆ ದೇಹಕ್ಕೆ ಹಾಗೂ ಮನಸ್ಸಿಗೆ ಸಂಬಂಧಿಸಿದ ನೋವುಗಳು. ನಮಗೆ ಎಷ್ಟೊಂದು ಕಾಯಿಲೆಗಳು ಅಥವಾ ರೋಗಗಳು ಬರುತ್ತವೆ, ದೇಹಕ್ಕೆ ನೋವುಗಳುಂಟಾಗುತ್ತವೆ. ಇಂತಹ ನೋವುಗಳು ಆಧ್ಯಾತ್ಮಿಕ ನೋವುಗಳು ಎಂದು ಹೇಳಲಾಗಿದೆ. ನಂತರ ಆದಿ ಭೌತಿಕ ದುಃಖಗಳು, ಬೇರೆ ಜೀವರಾಶಿಗಳಿಂದ ಹಾಗೂ ಬೇರೆಯವರಿಂದ ತೊಂದರೆಗಳನ್ನು ಅನುಭವಿಸುವುದು ಆದಿ ಭೌತಿಕ ದುಃಖಗಳೆಂದು ಪರಿಗಣಿಸಲಾಗಿದೆ. ಈಗ ಉದಾಹರಣೆಗೆ ಒಂದು ಸೊಳ್ಳೆ, ನಮ್ಮನ್ನು ಸೊಳ್ಳೆ ಕಚ್ಚುತ್ತದೆ, ಇದೊಂದು ಆದಿ ಭೌತಿಕ ದುಃಖ. ಈಗ ಈ ರೀತಿಯಲ್ಲಿ ಬೇರೆ ಪ್ರಾಣಿಗಳಿಂದ ಅಥವಾ ಜೀವಿಗಳಿಂದ ಆಗುವ ತೊಂದರೆಗಳು, ದುಃಖಗಳು ಈ ವರ್ಗದಲ್ಲಿ ಬರುತ್ತವೆ. ನಂತರ ಆದಿದೈವಿಕ ದುಃಖಗಳು, ಎಷ್ಟೊಂದು ನ್ಯಾಚುರಲ್ ಕ್ಯಾಲಾಮಿಟೀಸ್, ನೈಸರ್ಗಿಕ ವಿಪತ್ತುಗಳು. ನಾವು ನೈಸರ್ಗಿಕ ವಿಪತ್ತುಗಳನ್ನು ಅನುಭವಿಸುತ್ತೇವೆ. ಉದಾಹರಣೆಗೆ ಭೂಕಂಪ, ಜ್ವಾಲಾಮುಖಿ, ಬಿರುಗಾಳಿ, ಪ್ರವಾಹ, ಸುನಾಮಿ, ಈ ರೀತಿಯಲ್ಲಿ ಎಷ್ಟೊಂದು ನ್ಯಾಚುರಲ್ ಕ್ಯಾಲಾಮಿಟೀಸ್, ನೈಸರ್ಗಿಕ ವಿಪತ್ತುಗಳು. ಇವುಗಳೆಲ್ಲವೂ ದೇವತೆಗಳಿಂದ ಉಂಟಾಗುವ ತೊಂದರೆಗಳು ನಮಗೆ. ಆದ್ದರಿಂದ ಇಂತಹ ದುಃಖಗಳನ್ನು ಆದಿದೈವಿಕ ದುಃಖಗಳು ಎಂದು ಹೇಳುತ್ತೇವೆ. ದೇವತೆಗಳು ಸುಮ್ಮನೆ ತೊಂದರೆಗಳನ್ನು ಕೊಡುವುದಿಲ್ಲ. ಸುನಾಮಿ ಆಯಿತು, ಜನರು ಸತ್ತರು, ಅಥವಾ ಭೂಕಂಪದಿಂದ ಜನರು ಸತ್ತರು ಅಂದರೆ ಅದು ಸುಮ್ಮನೆ ತಾನಾಗಿ ಆಗಿದ್ದಲ್ಲ. ಆಕ್ಸಿಡೆಂಟ್ ಎಂಬ ಪದವನ್ನು ಉಪಯೋಗಿಸುತ್ತಾರೆ, ಅಪಘಾತ ಎಂದು ಹೇಳುತ್ತಾರೆ. ಆದರೆ ಇದು ಸರಿಯಾದ ಉತ್ತರವಲ್ಲ. ಏಕೆ ಸುನಾಮಿ ಉಂಟಾಯಿತು ಅಂದರೆ ಏನೇನೋ ಕಾರಣಗಳನ್ನು ಕೊಡಬಹುದು ಇಂದಿನ ವಿಜ್ಞಾನಿಗಳು, ಆದರೆ ನಿಜವಾದ ಕಾರಣವನ್ನು ಕಂಡುಹಿಡಿಯಲು ಅವರಿಗೆ ಸಾಧ್ಯವಿಲ್ಲ. ಏಕೆಂದರೆ ಅವರು ಶಾಸ್ತ್ರಗಳಿಂದ ಜ್ಞಾನವನ್ನು ಪಡೆಯುವುದಿಲ್ಲ, ತಮ್ಮ ಬುದ್ಧಿಶಕ್ತಿಯಿಂದ ಸ್ವಂತ ಜ್ಞಾನವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಇದೇ ಸಮಸ್ಯೆ. ಯಾವುದೇ ಆಗಲಿ, ಯಾವ ದುಃಖಗಳನ್ನು ನಾವು ಆಕ್ಸಿಡೆಂಟ್ ಎಂದು ಪರಿಗಣಿಸಬಾರದು, ಬೈ ಚಾನ್ಸ್ ಅಕಸ್ಮಾತ್ ಆಗಿ ಆಯಿತು ಎಂದು ಲೆಕ್ಕ ಹಾಕಬಾರದು. ಸುನಾಮಿ, ಭೂಕಂಪ, ಪ್ರವಾಹದ ಮಾತನ್ನು ಬಿಡಿ. ಮಳೆ ತೀವ್ರವಾಗಿ ಬಂದು ಫ್ಲಡ್ಸ್ ಪ್ರವಾಹವಾಗುವ ಮಾತನ್ನು ಬಿಡಿ. ದಾರಿಯಲ್ಲಿ ನಾವು ಗಾಡಿ ಓಡಿಸಿಕೊಂಡು ಹೋಗಬೇಕಾದರೆ ಮತ್ತೊಂದು ಗಾಡಿಗೆ ಗುದ್ದಿ ನಮಗೆ ಪೆಟ್ಟಾದರೂ ಸರಿ, ಅಥವಾ ಬೇರೆಯವನೇ ಬಂದು ಗುದ್ದಿ ನಮಗೆ ಪೆಟ್ಟಾದರೂ ಸರಿ, ಇದನ್ನು ನಾವು ಆಕ್ಸಿಡೆಂಟ್ ಎಂದು ಕರೆಯಬಹುದು. ಆಕ್ಸಿಡೆಂಟಿಂದ ಪೆಟ್ಟಾಯಿತು ಎಂದು ನಾವು ಹೇಳಬಹುದು. ಆದರೆ ಇದರ ಹಿಂದಿನ ಸತ್ಯವು ಇದು ಅಲ್ಲ, ಅಕಸ್ಮಾತ್ ಆಗಿ ಆಗಿದ್ದಲ್ಲ. ಗಾಯಕ್ಕೆ ಆಕ್ಸಿಡೆಂಟ್ ನಿಜವಾಗಿಯೂ ಕಾರಣವಲ್ಲ, ಖಂಡಿತವಾಗಿಯೂ ಭಗವಂತನ ನೇತೃತ್ವದಲ್ಲಿ ಇದಾಗಿರುತ್ತದೆ. ನಮ್ಮ ಪಾಪ ಪುಣ್ಯ ಕಾರ್ಯಗಳಿಗೆ ಅನುಸಾರವಾಗಿ ಆಗಿರುತ್ತದೆ, ಇದರಲ್ಲಿ ಸಂದೇಹವೇ ಇಲ್ಲ. ನಾವು ಪ್ರತಿಯೊಂದನ್ನು ಶಾಸ್ತ್ರಗಳ ನೇತ್ರದಲ್ಲಿ ನೋಡಬೇಕು, ಆಗಲೇ ನಮಗೆ ಸತ್ಯವು ತಿಳಿಯುತ್ತದೆ. ಕೆಲವರು ಇದ್ದಾರೆ ಎಲ್ಲವನ್ನು ಒಂದೇ ದಿನದಲ್ಲಿ ತಿಳಿಯಲು ಪ್ರಯತ್ನಿಸುತ್ತಾರೆ. ದಿನದ ಮಾತಿರಲಿ, ಕೆಲವು ನಿಮಿಷಗಳಲ್ಲೇ ಅವರಿಗೆ ಎಲ್ಲ ಉತ್ತರಗಳು ಸಿಗಬೇಕು, ತಿಳಿಯಬೇಕು, ಅವರ ಬುದ್ಧಿಶಕ್ತಿಗೆ ಸಿಗಬೇಕು. 1 ರೂಪಾಯಿ ಕೊತ್ತಂಬರಿ ಸೊಪ್ಪನ್ನು ನಾವು ತರಕಾರಿ ಅಂಗಡಿಯಿಂದ ತರಬೇಕಾದರೆ ಎಷ್ಟೊಂದು ಪರೀಕ್ಷಿಸಿ ಕೆಲವು ಸಮಯವು ನೋಡಿ ಅದನ್ನು ತರುತ್ತೇವೆ. ಆದರೆ ಭಾರಿ ಗಾತ್ರದಲ್ಲಿರುವ ಬಹು ದೊಡ್ಡದಾಗಿರುವ ವಿಷಯಗಳನ್ನು, ಶಾಸ್ತ್ರಗಳನ್ನು, ಧರ್ಮ ಗ್ರಂಥಗಳನ್ನು, ನೀತಿ ನ್ಯಾಯಗಳನ್ನು, ಆಧ್ಯಾತ್ಮಿಕ ವಿಷಯಗಳನ್ನು, ವೇದಗಳನ್ನು ಕೆಲವು ನಿಮಿಷಗಳಲ್ಲಿ ವಾದ ಮಾಡಿ ಅರ್ಥವಾಗಿ ಬಿಡಬೇಕು ಅವರಿಗೆ. ಇದು ಕೆಲವರ ಅಭಿಪ್ರಾಯ. ಅವರಿಗೆ ಎಲ್ಲ ತಕ್ಷಣವೇ ಗೋಚರವಾಗಿ ಬಿಡಬೇಕು, ಪ್ರಯತ್ನ ಪಡುವಂತೆ ಇಲ್ಲ. ವಿಷಯಗಳನ್ನು ತಿಳಿದುಕೊಳ್ಳಲು ಒಂದಿಷ್ಟು ತಪಸ್ಸುಗಳನ್ನು ಕೂಡ ಆಚರಿಸಲು ಅವರು ಸಿದ್ಧರಾಗಿರುವುದಿಲ್ಲ. ಆದರೆ ಎಲ್ಲವೂ ತಾನಾಗಿ ಅವರಿಗೆ ತಿಳಿಯಬೇಕು. ಜ್ಞಾನವು ಕೃಷ್ಣನಿಂದಲೇ ವಾಸ್ತವವಾಗಿ ಬರುತ್ತದೆ. ಎಲ್ಲ ಜ್ಞಾನವೂ ಸರಿ, ಕೃಷ್ಣನಿಂದಲೇ ಬರುತ್ತದೆ. ಹೃದಯದಲ್ಲಿ ಎಲ್ಲ ವಿಷಯಗಳು ಆ ಕೃಷ್ಣನಿಂದಲೇ ಪ್ರಕಟವಾಗುತ್ತದೆ. ಯಾವ ವಿಷಯಗಳೇ ಆಗಲಿ, ಯಾವ ಜ್ಞಾನವೇ ಆಗಲಿ, ಭೌತಿಕವಾಗಲಿ ಆಧ್ಯಾತ್ಮಿಕವಾಗಲಿ, ಕೃಷ್ಣನಿಂದಲೇ ಬರುತ್ತದೆ. ಪ್ರತಿಯೊಂದು ಸೂಚನೆಗಳು, ಪ್ರತಿಯೊಂದು ಜೀವರಾಶಿಯಲ್ಲಿ ಬರುವ ಸೂಚನೆಗಳು ಅಥವಾ ಇನ್ಸ್ಟ್ರಕ್ಷನ್ಸ್ ಆ ಕೃಷ್ಣನ ಕೃಪೆಯಿಂದಲೇ ಬರುತ್ತವೆ. ಇದನ್ನು ಕೃಷ್ಣನೇ ಭಗವದ್ಗೀತೆಯಲ್ಲಿ ದೃಢಪಡಿಸುತ್ತಾನೆ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಃ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ. ನಾನು ಎಲ್ಲರ ಹೃದಯದಲ್ಲಿ ಕುಳಿತುಕೊಂಡಿದ್ದೇನೆ. ನನ್ನಿಂದ ಜ್ಞಾಪಕ, ಜ್ಞಾನ ಹಾಗೂ ಮರೆವು ಬರುತ್ತವೆ ಎಂದು ಹೇಳುತ್ತಾನೆ ಕೃಷ್ಣನು. ನೋಡಿ, ಮರೆವು ಕೂಡ ಆ ಕೃಷ್ಣನಿಂದಲೇ ಉಂಟಾಗುತ್ತಿದೆ, ಜ್ಞಾಪಕವು ಕೂಡ ಆ ಕೃಷ್ಣನಿಂದಲೇ ಉಂಟಾಗುತ್ತದೆ. ಹಾಗಾದರೆ ಇವತ್ತಿಂದ ನಾನು ಮರೆತರೂ, ಜ್ಞಾನವನ್ನು ಪಡೆಯದಿದ್ದರೂ ಕೃಷ್ಣನ ಮೇಲೆ ಹಾಕುತ್ತೇನೆ. ಕೃಷ್ಣನೇ ನನ್ನ ಮರವಿಗೆ ಕಾರಣ, ಆದ್ದರಿಂದ ನಾನು ಕೃಷ್ಣನನ್ನು ಇನ್ನು ಮುಂದೆ ದೂಷಿಸುತ್ತೇನೆ ಎಂದು ತಪ್ಪಾಗಿ ಭಾವಿಸಬಾರದು. ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಬ್ಬನು ತುಂಬ ಬುದ್ಧಿವಂತನಾಗಿರುತ್ತಾನೆ, ಎಕ್ಸ್ಪರ್ಟ್. ಒಬ್ಬ ಶಾಲೆಯ ವಿದ್ಯಾರ್ಥಿಯನ್ನೇ ತೆಗೆದುಕೊಳ್ಳಿ. ಒಬ್ಬ ಹುಡುಗನು ತುಂಬ ಚೆನ್ನಾಗಿ ಓದುತ್ತಾನೆ, ಅವನು ಪ್ರಥಮ ದರ್ಜೆಯನ್ನು ಪಡೆಯುತ್ತಾನೆ, ಅಂದರೆ ಫಸ್ಟ್ ರ್ಯಾಂಕ್. ಮೊದಲನೆಯ ಸ್ಥಾನದಲ್ಲಿ ಬರುವಂತೆ ಅಂಕಗಳನ್ನು ಗಳಿಸುತ್ತಾನೆ, ಮಾರ್ಕ್ಸ್ಗಳನ್ನು ಪಡೆಯುತ್ತಾನೆ. ಆದರೆ ಮತ್ತೊಬ್ಬನು ಫೇಲ್ ಆಗುತ್ತಾನೆ, ಅದೇ ತರಗತಿಯ ವಿದ್ಯಾರ್ಥಿಯು ಅನುತ್ತೀರ್ಣನಾಗುತ್ತಾನೆ. ಈಗ ಇವರಿಬ್ಬರಿಗೂ ಕೃಷ್ಣನೇ ಕಾರಣ ಎಂದು ನಾವು ಹೇಳಬಹುದು. ಏಕೆಂದರೆ ಕೃಷ್ಣನು ಹೇಳಿದ್ದಾನೆ ತಾನೇ, ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂ ಚ, ನನ್ನಿಂದಲೇ ಜ್ಞಾಪಕವು ಮರೆವು ಬರುತ್ತವೆ. ಈ ರೀತಿಯಲ್ಲಿ ಕೃಷ್ಣನೇ ಹೇಳಿದ್ದಾಯಿತು. ಆದ್ದರಿಂದ ಈಗ ಕೃಷ್ಣನು ತಾನೇ ಕಾರಣ ಎಂದು ನಾವು ಲೆಕ್ಕ ಹಾಕಬಹುದು. ಆದರೆ ಇಲ್ಲಿ ಈಗ ಒಂದು ಪ್ರಶ್ನೆ, ಏಕೆ ಕೃಷ್ಣನು ಒಬ್ಬನಿಗೆ ಫಸ್ಟ್ ರ್ಯಾಂಕ್ ಬರುವಷ್ಟು ಜ್ಞಾಪಕ ಶಕ್ತಿಯನ್ನು ಕೊಟ್ಟಿದ್ದಾನೆ, ಏಕೆ ಮತ್ತೊಬ್ಬನಿಗೆ ಫೇಲ್ ಆಗುವಷ್ಟು ಮರೆವನ್ನು ಕೊಟ್ಟಿದ್ದಾನೆ? ಇದು ಪ್ರಶ್ನೆ. ಇದನ್ನು ನಾವು ಚೆನ್ನಾಗಿ ಯೋಚಿಸಬೇಕು. ಈಗ ಒಂದು ತಾಯಿಗೆ ಎರಡು ಮಕ್ಕಳಿದ್ದಾರೆ. ಏನಾದರೂ ಮಿಠಾಯಿಯನ್ನು ಮಾಡುತ್ತಾಳೆ ತಾಯಿ, ಲಡ್ಡು ಎಂಬುವ ಸ್ವೀಟನ್ನು ಮಾಡುತ್ತಾಳೆ. ಉದಾಹರಣೆಗೆ ತೆಗೆದುಕೊಳ್ಳೋಣ. ಈಗ ಎರಡು ಮಕ್ಕಳಿಗೂ ಒಂದೇ ಸಮನೆ ಹಂಚುತ್ತಾಳೆ. ಒಬ್ಬನಿಗೆ ಒಂದು ಲಡ್ಡು, ಮತ್ತೊಬ್ಬನಿಗೆ ಮೂರು ಲಡ್ಡು ಕೊಡುವುದಿಲ್ಲ. ಏಕೆಂದರೆ ತಾಯಿಗೆ ಎರಡು ಮಕ್ಕಳು ಸಮಾನರೇ. ಹೀಗಿರಬೇಕಾದರೆ ಕೃಷ್ಣನು ದೇವರು, ಫೇಲ್ ಆದವನು ಕೃಷ್ಣನ ಮಗನೇ, ಫಸ್ಟ್ ರ್ಯಾಂಕ್ ಬಂದ ವಿದ್ಯಾರ್ಥಿಯು ಕೂಡ ಕೃಷ್ಣನ ಮಗನೇ. ಏಕೆಂದರೆ ಸೃಷ್ಟಿಯ ಎಲ್ಲ ಜೀವರಾಶಿಗಳು ಕೃಷ್ಣನಿಗೆ ಮಕ್ಕಳೇ. ಆದ್ದರಿಂದ ಇವರಿಬ್ಬರು ಕೂಡ ಕೃಷ್ಣನ ಮಕ್ಕಳೇ. ಆದರೆ ಏಕೆ ಈಗ ಕೃಷ್ಣನು ಒಬ್ಬನಿಗೆ ತುಂಬ ಜ್ಞಾಪಕ ಶಕ್ತಿಯನ್ನು ಕೊಟ್ಟನೋ, ಮತ್ತೊಬ್ಬನಿಗೆ ಏಕೆ ತುಂಬ ಮರವನ್ನು ಕೊಟ್ಟನು? ಇದು ಪ್ರಶ್ನೆ. ಇದಕ್ಕೆ ಉತ್ತರ, ವಾಸ್ತವತೆ, ಅವರ ಅವರ ಪಾಪ ಪುಣ್ಯ ಕರ್ಮಗಳಿಗೆ ತಕ್ಕಂತೆ ಕೃಷ್ಣನು ಜ್ಞಾನವನ್ನು ಮರೆವನ್ನು ಕೊಡುತ್ತಾನೆ. ನಾವು ಆಗಲೇ ನೋಡಿದ ಅದೇ ಉದಾಹರಣೆಯಲ್ಲಿ ಈಗ ನೋಡೋಣ. ಒಂದು ವೇಳೆ ತಾಯಿಯು ಒಬ್ಬನಿಗೆ ಒಂದು ಲಡ್ಡು, ಮತ್ತೊಬ್ಬನಿಗೆ ಮೂರು ಲಡ್ಡು ಕೊಡುತ್ತಾಳೆ ಅಂದರೆ ಅದು ಪಕ್ಷಪಾತವಾಗಿರುವುದಲ್ಲ. ಎಷ್ಟೊಂದು ಕಾರಣಗಳಿರಬಹುದು. ಒಂದನೇ ಕಾರಣ, ಒಂದು ಮಗು ಚಿಕ್ಕ ವಯಸ್ಸಿನ ಮಗುವಾಗಿರಬಹುದು, ಮತ್ತೊಬ್ಬನು ದೊಡ್ಡವನಾಗಿರಬಹುದು, ವಯಸ್ಸಿನಲ್ಲಿ ಸ್ವಲ್ಪ ಜಾಸ್ತಿ ದೊಡ್ಡವನಾಗಿರಬಹುದು. ಆದ್ದರಿಂದ ದೊಡ್ಡವನಿಗೆ ಮೂರು ಲಡ್ಡು, ಚಿಕ್ಕವನಿಗೆ ಒಂದು ಲಡ್ಡು ಕೊಟ್ಟಿರಬಹುದು ತಾಯಿ. ಈಗ ಎರಡನೇ ಕಾರಣ, ಒಬ್ಬನಿಗೆ ಆರೋಗ್ಯವು ಕೆಟ್ಟಿರಬಹುದು ಅಥವಾ ಹಲ್ಲು ಕೆಟ್ಟಿರಬಹುದು, ಸಿಹಿ ಪದಾರ್ಥಗಳನ್ನು ತಿಂದು ತಿಂದು ಹುಳುಕಲ್ಲಾಗಿರಬಹುದು. ಈ ಕಾರಣದಿಂದಲೂ ತಾಯಿ ಆರೋಗ್ಯ ಸರಿಯಿಲ್ಲದವನಿಗೆ ಒಂದು ಲಡ್ಡು ಕೊಟ್ಟಿರಬಹುದು. ಇದೇ ರೀತಿಯಲ್ಲಿ ಕೃಷ್ಣನು ಒಬ್ಬನಿಗೆ ಮರೆಯುವುದನ್ನು ಕೊಡುತ್ತಾನೆ, ಒಬ್ಬನಿಗೆ ಜ್ಞಾಪಕವನ್ನು ಕೊಡುತ್ತಾನೆ. ಅಂದರೆ ಒಂದೊಂದು ಜೀವಾತ್ಮಗಳ ಕಾರ್ಯಗಳಿಗೆ ಅನುಸಾರವಾಗಿ ಅನುಗ್ರಹಿಸುತ್ತಾನೆ. ಇದು ಸತ್ಯ. ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡದಿದ್ದರೆ ಹಾಕಿ ಬಾರಿಸುತ್ತಾರೆ. ತಂದೆ, ತಾಯಿ, ಟೀಚರ್, ಪ್ರಿನ್ಸಿಪಲ್ ಇವರೆಲ್ಲರೂ ಬಾರಿಸುತ್ತಾರೆ. ಬಾರಿಸುವವರು, ಒಡೆಯುವವರು ಖಂಡಿತವಾಗಿ ಇವುಗಳನ್ನು ಪರಿಗಣಿಸಬೇಕು. ಮಕ್ಕಳ ತಲೆಗೆ ಹತ್ತದಿದ್ದರೆ ಅವರನ್ನು ಒಡೆದು ಏನು ಪ್ರಯೋಜನ? ಆದರೆ ಈ ಒಡೆತಗಳು ಆ ಮಗುವಿನ ಹಿಂದಿನ ಪಾಪಗಳ ಫಲ, ಇದರಲ್ಲಿ ಸಂದೇಹವಿಲ್ಲ. ಒಂದು ಮಿತಿಯನ್ನು ಮೀರಿ ಮಕ್ಕಳು ಓದಲಿಲ್ಲ ಎಂದು ತೀವ್ರವಾಗಿ ಹಿಂಸೆ ಮಾಡಿದರೆ ಒಡೆಯುವವರಿಗೂ ಪಾಪವೋ ಅಂಟುತ್ತದೆ, ಇದು ಖಂಡಿತ. ಎಲ್ಲದಕ್ಕೂ ಒಂದು ಮಿತಿ ಇದೆ, ಖಂಡಿತವಾಗಿಯೂ ಶಿಕ್ಷಿಸಬೇಕು. ಆದರೆ ಒಂದು ಮಿತಿಯಿಂದ ದಂಡನೆಗಳನ್ನು, ಒಡೆತಗಳನ್ನು ಕೊಡಬೇಕು. ಇಲ್ಲದಿದ್ದರೆ ಭಗವಂತನಿಂದ ಒಡೆಯುವವರು ಒಡೆತಗಳನ್ನು ತಿನ್ನುತ್ತಾರೆ, ಮಗುವನ್ನು ಬಾರಿಸುವವರು ಭಗವಂತನಿಂದ ಒಡೆತಗಳನ್ನು ತಿನ್ನುತ್ತಾರೆ. ಈ ಕಲಿಯುಗದಲ್ಲಿ ಏನೇ ಮಾಡಿದರೂ ಸರಿ, ಪಾಪಗಳು ಸುತ್ತಿಕೊಳ್ಳುತ್ತಲೇ ಇರುತ್ತವೆ ನಮ್ಮನ್ನು. ಏನೇ ಮಾಡಿದರೂ ಸರಿ, ಇದು ಈ ಕಲಿಯುಗದ ಪರಿಸ್ಥಿತಿ. ಆದ್ದರಿಂದ ಕಷ್ಟದ ಪರಿಸ್ಥಿತಿಗಳಿಂದ ನಾವು ಪಾರಾಗಬೇಕಾದರೆ ಎಲ್ಲರಿಗೂ ಒಂದೇ ಮಾರ್ಗ, ತಂದೆ ಆಗಲಿ, ತಾಯಿಗೆ ಆಗಲಿ, ಟೀಚರ್ಗೆ ಆಗಲಿ, ಪ್ರಿನ್ಸಿಪಲ್ಗೆ ಆಗಲಿ, ಅಥವಾ ಒದೆ ತಿನ್ನುತ್ತಿರುವ ಆ ಮಗುವಿಗೆ ಆಗಲಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಿರುವುದನ್ನು ಕಲಿಯಬೇಕು, ಜಪಿಸುತ್ತಲೇ ಇರಬೇಕು. ಆಗಲೇ ನಾವು ಭಯಂಕರವಾದ ಪಾಪಗಳಿಂದ ದೂರವಾಗಬಹುದು, ಪಾಪಗಳ ಪ್ರತಿಕ್ರಿಯೆಗಳಿಂದ ತಪ್ಪಿಸಿಕೊಳ್ಳಬಹುದು. ಇದೇ ಮಾರ್ಗ. ಪ್ರತಿಯೊಂದನ್ನು, ನಮಗೆ ಸಿಗುವ ಪ್ರತಿಯೊಂದು ಅವಕಾಶವನ್ನು ಕೃಷ್ಣ ಪ್ರಜ್ಞೆಗೆ ಬದಲಾಯಿಸಬೇಕು. ಯಾವುದೇ ಆಗಲಿ, ಒಂದು ವಸ್ತುವೇ ಆಗಲಿ, ಒಂದು ಸಂದರ್ಭವೇ ಆಗಲಿ, ಇನ್ನು ಏನೇ ಆಗಲಿ, ನಾವು ಕೃಷ್ಣ ಪ್ರಜ್ಞೆಗೆ ವರ್ಗಾಯಿಸಬೇಕು. ಈಗ ಎಲೆಕ್ಟ್ರಿಸಿಟಿ ಇದೆ, ವಿದ್ಯುತ್ ಶಕ್ತಿ ಇದೆ. ಒಬ್ಬ ನಿಪುಣನು, ಎಕ್ಸ್ಪರ್ಟ್ ಎಲೆಕ್ಟ್ರಿಷಿಯನ್, ಈ ವಿದ್ಯುತ್ ಶಕ್ತಿಯನ್ನು ಬಿಸಿ ಮಾಡಲು ಉಪಯೋಗಿಸುತ್ತಾನೆ. ಉದಾಹರಣೆಗೆ ಮೈಕ್ರೋ ಓವನ್, ಐರನ್ ಬಾಕ್ಸ್, ಎಲೆಕ್ಟ್ರಿಕ್ ಸ್ಟೌವ್, ಈ ರೀತಿಯಲ್ಲಿ ಶಾಖವನ್ನು ಅಂದರೆ ಹೀಟನ್ನು, ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸುತ್ತಾನೆ. ಅದೇ ವಿದ್ಯುತ್ ಶಕ್ತಿಯನ್ನು ತಂಪನ್ನು ಅಥವಾ ತುಂಬ ತಣ್ಣಗೆ ಮಾಡುವುದಕ್ಕೆ ಕೂಡ ಉಪಯೋಗಿಸುತ್ತಾನೆ. ಉದಾಹರಣೆಗೆ ಫ್ಯಾನ್, ಫ್ರಿಡ್ಜ್, ಈ ರೀತಿಯಲ್ಲಿ ಅದೇ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸುತ್ತಾನೆ. ನೋಡಿ, ಒಂದೇ ವಿದ್ಯುತ್ ಶಕ್ತಿ, ಆದರೆ ತುಂಬ ತಣ್ಣಗೆ ಮಾಡಲು ಉಪಯೋಗಿಸುತ್ತಾನೆ, ಬಿಸಿಯಾಗಿ ಮಾಡಲು ಕೂಡ ಉಪಯೋಗಿಸುತ್ತಾನೆ ಚತುರನು. ಹೀಟ್ ಅಂಡ್ ಕೋಲ್ಡ್, ಒಂದೇ ಎಲೆಕ್ಟ್ರಿಕ್ ಪವರ್, ಆದರೆ ಹೀಟ್ ಅಂಡ್ ಕೋಲ್ಡ್, ಇದು ಚತುರತನ. ನಾವು ಪ್ರತಿಯೊಂದನ್ನು ಈಗ ಭೌತಿಕ ಸುಖಗಳನ್ನು, ಅವಕಾಶಗಳನ್ನು, ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಉಪಯೋಗಿಸುತ್ತಿದ್ದೇವೆ. ಆದರೆ ಇದನ್ನು ನಾವು ಕೃಷ್ಣ ಪ್ರಜ್ಞೆಗೆ ವರ್ಗಾಯಿಸಬೇಕು. ಒಂದು ಚಿಕ್ಕ ಉದಾಹರಣೆ, MP3 ಪ್ಲೇಯರ್ಸ್ ಅಥವಾ ಹಾಡುಗಳನ್ನು ಅಥವಾ ಆಡಿಯೋ ನುಡಿಸುವ ಯಂತ್ರವಿದೆ. ಇದರಲ್ಲಿ ಚಲನಚಿತ್ರದ ಹಾಡುಗಳನ್ನು ಸಹಜವಾಗಿ ಎಲ್ಲರೂ ಕೇಳುತ್ತಾರೆ. ಆದರೆ ನಾವು ಕೃಷ್ಣನ ಸಂಕೀರ್ತನೆಗಳನ್ನು ಕೇಳಲು ಇದನ್ನು ಉಪಯೋಗಿಸಬೇಕು, ಅಥವಾ ಕೃಷ್ಣನ ಬಗ್ಗೆ, ಕೃಷ್ಣನ ಉಪನ್ಯಾಸಗಳನ್ನು ಕೇಳಲು ಉಪಯೋಗಿಸಬೇಕು. ನೋಡಿ, ಕೃಷ್ಣ ಭಕ್ತಿ ಇಲ್ಲದವನು ಈ ಆಡಿಯೋ ಪ್ಲೇಯರ್ಸ್ ಅಥವಾ ಮೊಬೈಲ್ ಫೋನ್ಗಳನ್ನು ಉಪಯೋಗಿಸುತ್ತಾರೆ. ಆಗ ಇವುಗಳು ಭೌತಿಕ ವಸ್ತುಗಳು. ಆದರೆ ಕೃಷ್ಣ ಭಕ್ತನು ಇದೇ ಆಡಿಯೋ ಪ್ಲೇಯರ್ಸ್ ಅಥವಾ ಮೊಬೈಲ್ ಫೋನ್ಗಳನ್ನು ಉಪಯೋಗಿಸಿದರೆ ಇದು ಆಧ್ಯಾತ್ಮಿಕವಾದದ್ದು. ಶ್ರೀಲ ಪ್ರಭುಪಾದರು ಒಂದು ಮೈಕ್ರೋಫೋನ್ ಅಂದರೆ ಧ್ವನಿವರ್ಧಕದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಂದ್ರಿಯಗಳನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಚಲನಚಿತ್ರದ ಹಾಡುಗಳನ್ನು ಹಾಡಿದರೆ ಆ ಮೈಕ್ರೋಫೋನ್ ಭೌತಿಕವಾದದ್ದು, ಮೆಟೀರಿಯಲ್. ಆದರೆ ಶ್ರೀಲ ಪ್ರಭುಪಾದರು ಕೃಷ್ಣನ ಉಪನ್ಯಾಸಗಳನ್ನು ಕೊಡುತ್ತಿದ್ದರು ಅದೇ ಮೈಕ್ರೋಫೋನ್ ಎಂಬ ವಸ್ತುವಿನಲ್ಲಿ. ಆಗ ಮೈಕ್ರೋಫೋನ್ ಸ್ಪಿರಿಚುವಲ್, ಅದೇ ಮೈಕ್ರೋಫೋನ್, ಆದರೆ ಈಗ ಆಧ್ಯಾತ್ಮಿಕವಾದದ್ದು. ಈ ರೀತಿಯಲ್ಲಿ ಪ್ರತಿಯೊಂದನ್ನು ನಾವು ಕೃಷ್ಣನಿಗೆ ಸಂಪರ್ಕವನ್ನು ತಂದರೆ ಸಾಕು, ಎಲ್ಲವೂ ಸುಖಮಯವಾಗುತ್ತದೆ, ಎಲ್ಲವೂ ಆಧ್ಯಾತ್ಮಿಕವಾಗುತ್ತದೆ. ನೀರನ್ನು ನಾವು ಕುಡಿಯುತ್ತೇವೆ, ದಾಹವನ್ನು ಆರಿಸಲು ನೀರನ್ನು ಕುಡಿಯುತ್ತೇವೆ, ಆದರೆ ಕುಡಿಯಬೇಕಾದರೆ ಆ ಕೃಷ್ಣನನ್ನು ಜ್ಞಾಪಿಸಿಕೊಂಡರೆ ಸಾಕು, ಆಧ್ಯಾತ್ಮಿಕವಾಗುತ್ತದೆ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ರಸೋಹಂ ಅಪ್ಸು ಕೌಂತೇಯ, ನೀರಿನ ರಸ ಟೇಸ್ಟ್ ನಾನೇ. ನೋಡಿ, ಹೀಗೆ ಕೃಷ್ಣನೇ ಹೇಳಿದ್ದಾನೆ. ಆದ್ದರಿಂದ ನೀರನ್ನು ಕುಡಿಯಬೇಕಾದರೆ ಈ ಕೃಷ್ಣನ ಮಾತನ್ನು ಜ್ಞಾಪಿಸಿಕೊಂಡರೆ ಸಾಕು, ಆಧ್ಯಾತ್ಮಿಕವಾಗುತ್ತದೆ. ಈ ರೀತಿಯಲ್ಲಿ ನಾವು ಎಲ್ಲವನ್ನು ಕೃಷ್ಣ ಪ್ರಜ್ಞೆಗೆ ವರ್ಗಾಯಿಸಬೇಕು, ನಮ್ಮ ಇಂದ್ರಿಯಗಳನ್ನೆಲ್ಲ ಆ ಕೃಷ್ಣನ ಸೇವೆಯಲ್ಲಿ ತೊಡಗಿಸಬೇಕು. ನಾರದ ಪಂಚರಾತ್ರದಲ್ಲಿ ಹೀಗೆ ಹೇಳಿದೆ, ಋಷಿಕೇನ ಋಷಿಕೇಶ ಸೇವನಂ ಭಕ್ತಿರ್ ಉಚ್ಯತೆ. ಋಷಿಕ ಅಂದರೆ ಇಂದ್ರಿಯಗಳು, ಇಂದ್ರಿಯಗಳ ಒಡೆಯನು ಕೃಷ್ಣನು. ಋಷಿಕೇನ ಅಂದರೆ ಇಂದ್ರಿಯಗಳಿಂದ, ಋಷಿಕೇಶ ಸೇವನಂ, ಋಷಿಕೇಶನನ್ನು ಸೇವೆ ಮಾಡುವುದು. ನಮ್ಮ ಇಂದ್ರಿಯಗಳಿಂದ ಇಂದ್ರಿಯಗಳ ಒಡೆಯನನ್ನು ಸೇವೆ ಮಾಡುವುದೇ ಭಕ್ತಿ ರೋಚ್ಯತೆ, ಭಕ್ತಿ ಎಂದು ಹೇಳಲಾಗುತ್ತದೆ. ನೋಡಿ, ತುಂಬ ಸುಲಭ ಈ ಭಕ್ತಿ ಮಾರ್ಗವು, ತುಂಬ ಸುಲಭವಾದದ್ದು. ಕಿವಿಯು ಹಾಡುಗಳನ್ನು, ಸಂಗೀತಗಳನ್ನು ಕೇಳಲು ಇಚ್ಛಿಸುತ್ತವೆ, ಕಥೆಗಳನ್ನು ಕೇಳಲು ಆಸೆ ಪಡುತ್ತವೆ. ಆದರೆ ಕೃಷ್ಣನ ಹಾಡುಗಳನ್ನು, ಸಂಕೀರ್ತನೆಗಳನ್ನು ಹಾಗೂ ಕಥೆಗಳನ್ನು ಕೇಳಬಹುದು. ಈಗ ಯಾರಾದರೂ ಹೇಳಬಹುದು, ನನಗೆ ವೆಸ್ಟರ್ನ್ ಸ್ಟೈಲಲ್ಲಿ ಅಂದರೆ ಪಾಶ್ಚಾತ್ಯ ದೇಶದ ಶೈಲಿಯಲ್ಲಿ ಹಾಡುಗಳನ್ನು, ಸಂಗೀತಗಳನ್ನು ಕೇಳಬೇಕೆಂದರೆ ಇಷ್ಟ. ಈ ರೀತಿಯಲ್ಲಿ ಯಾರಾದರೂ ಹೇಳಬಹುದು, ಶ್ರೀಲ ಪ್ರಭುಪಾದರು ಈ ಭಾರತ ಭೂಮಿಯಲ್ಲಿ ಮಾತ್ರ ಕೃಷ್ಣ ಭಕ್ತರನ್ನು ಸೃಷ್ಟಿಸಿಲ್ಲ, ಇಡೀ ಭೂಮಂಡಲದಲ್ಲಿ ಕೃಷ್ಣ ಭಕ್ತರನ್ನು ಸೃಷ್ಟಿಸಿದ್ದಾರೆ. 70 ಮೇಲಿನ ವಯಸ್ಸಿನಲ್ಲಿ 14 ಬಾರಿ ಭೂಮಂಡಲವನ್ನು ಸುತ್ತಿ 108 ಇಸ್ಕಾನ್ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಆದ್ದರಿಂದ ಅಲ್ಲಿನ ಭಕ್ತರು ಅಂದರೆ ಪಾಶ್ಚಾತ್ಯ ದೇಶದ ಭಕ್ತರು ಅವರ ಶೈಲಿನಲ್ಲಿ ಸಂಗೀತಗಳನ್ನು ಹಾಡಿದ್ದಾರೆ, ಅಂದರೆ ವೆಸ್ಟರ್ನ್ ಸ್ಟೈಲ್ಗಳಲ್ಲಿ ಕೂಡ ಈ ಕೃಷ್ಣನ ಭಜನೆಗಳನ್ನು ಮಾಡಿದ್ದಾರೆ. ಆದ್ದರಿಂದ ವೆಸ್ಟರ್ನ್ ಸ್ಟೈಲಲ್ಲಿ ಯಾರಾದರೂ ಸಂಗೀತಗಳನ್ನು ಕೇಳಬೇಕೆಂದು ಅನಿಸಿದರೆ, ಆಸೆಯಾದರೆ ಅದು ಕೂಡ ಪೂರೈಸಿಕೊಳ್ಳಬಹುದು, ಇಸ್ಕಾನ್ ದೇವಾಲಯಗಳಲ್ಲಿ ಸಿಗುತ್ತವೆ. ಇದು ಶ್ರೀಲ ಪ್ರಭುಪಾದರ ಕೃಪೆ. ಕೆಲವರು ಇಂತಹ ಪಾಶ್ಚಾತ್ಯ ದೇಶದ ಶೈಲಿಗಳಲ್ಲಿರುವ ಸಂಕೀರ್ತನೆಗಳನ್ನು ಭಕ್ತಿಯುತ ಎಂದು ಲೆಕ್ಕ ಹಾಕುವುದಿಲ್ಲ, ಆದರೆ ಅದು ತಪ್ಪು. ಏಕೆಂದರೆ ಕೃಷ್ಣನ ನಾಮವು ಯಾರೇ ಆಗಲಿ, ಯಾವ ರೀತಿಯಲ್ಲೇ ಆಗಲಿ, ಹೇಳಿದರೆ ಸಾಕು, ಅದರ ಆಧ್ಯಾತ್ಮಿಕ ಫಲವು ಇದ್ದಂತೆ ಇರುತ್ತದೆ. ಶ್ರೀ ಪ್ರಭುಪಾದರು ಈ ಕೃಷ್ಣ ಭಕ್ತಿಯನ್ನು ತುಂಬ ಧಾರಾಳವಾಗಿ ನೀಡಿದ್ದಾರೆ, ವಿಸ್ತಾರವಾಗಿ ನೀಡಿದ್ದಾರೆ, ವೆರಿ ಬ್ರಾಡ್ ಮೈಂಡೆಡ್. ಎಷ್ಟೊಂದು ಮಂದಿಗೆ ದೇವಸ್ಥಾನಗಳೆಂದರೆ ಒಂದು ಸಹಜ ಭಾವನೆ ಇದೆ, ಮನಸ್ಸಿನಲ್ಲಿ ಒಂದು ಕಲ್ಪನೆ ಇದೆ. ದೇವಾಲಯಗಳು ನೋಡಲು ಹಳೆಯದಾಗಿರಬೇಕು, ಧೂಳಾಗಿರಬೇಕು, ಕಟ್ಟಡಕ್ಕೆ ಪೇಂಟ್ ಹೊಡೆದು ತುಂಬಾ ದಿನಗಳಾಗಿರಬೇಕು, ಪವಿತ್ರವಾದ ತುಳಸಿ ಎಲೆಗಳು ಕೆಳಗೆಲ್ಲ ಚೆಲ್ಲಿರಬೇಕು, ಪ್ರಸಾದವನ್ನು ಕೆಳಗೆಲ್ಲ ಚೆಲ್ಲುತ್ತಾ ಕೊಡಬೇಕು. ಆಚೆ ಈ ರೀತಿಯಲ್ಲಿ ವ್ಯಕ್ತಪಡಿಸಿದಿದ್ದರೂ ಕೆಲವರ ಮನಸ್ಸಿನಲ್ಲಿ ದೇವಾಲಯ ಅಂದರೆ ಈ ರೀತಿಯಲ್ಲಿ ಒಂದು ಪಿಕ್ಚರ್, ಇಮ್ಯಾಜಿನೇಷನ್, ಕಲ್ಪನೆ ತಾನಾಗಿಯೇ ಸೃಷ್ಟಿಯಾಗಿರುತ್ತದೆ. ಆದರೆ ಶ್ರೀಲ ಪ್ರಭುಪಾದರ ಇಸ್ಕಾನ್ ದೇವಾಲಯಗಳಲ್ಲಿ ಈ ಕಲ್ಪನೆಗೆ ಮೊತ್ತ ವಿರುದ್ಧವಾಗಿರುತ್ತದೆ, ತುಂಬ ಶುದ್ಧವಾಗಿರುತ್ತದೆ. ಎಲ್ಲೇ ನೋಡಿದರೂ ತುಂಬ ಶುಚಿಯಿಂದ ನೋಡಿಕೊಂಡಿರುತ್ತಾರೆ ಶ್ರೀಲ ಪ್ರಭುಪಾದರ ಭಕ್ತರು, ಪ್ರವಚನಗಳನ್ನು ಕೊಡುತ್ತಿರುತ್ತಾರೆ ಶ್ರೀಲ ಪ್ರಭುಪಾದರ ದಾಸರು. ಒಂದೇ ಒಂದು ತುಳಸಿ ದಳವು ಇರುವುದಿಲ್ಲ. ಪ್ರಸಾದವನ್ನು ಯಾರಾದರೂ ಕೆಳಗಡೆ ಬೀಳಿಸಿದರೂ ಸರಿ, ಅದನ್ನು ಎತ್ತು ತಿನ್ನುತ್ತಿರುತ್ತಾರೆ ಎಷ್ಟೊಂದು ಮಂದಿ ಭಕ್ತರು. ಅಕಸ್ಮಾತಾಗಿ ಬಿದ್ದರೆ, ಪ್ರಸಾದದ ಒಂದೇ ಒಂದು ಕಾಳು ಬಿದ್ದರೂ ಕೂಡ ಸರಿ, ಶ್ರೀಲ ಪ್ರಭುಪಾದರ ದಾಸರು ಅದನ್ನು ಎತ್ತಿ ತಿನ್ನುತ್ತಾರೆ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ದೇವಾಲಯಗಳು ಆಧ್ಯಾತ್ಮಿಕ ವಿದ್ಯಾಶಾಲೆಗಳು, ಸ್ಪಿರಿಚುವಲ್ ಟ್ರೈನಿಂಗ್ ಸೆಂಟರ್ಸ್. ದೇವಾಲಯಕ್ಕೆ ಬರುವವನಿಗೆ ಆತ್ಮ ಸಾಕ್ಷಾತ್ಕಾರದ ಜ್ಞಾನವನ್ನು ಕೊಡಬೇಕು. ವಿಗ್ರಹ ಆರಾಧನೆಯ ಜೊತೆ ಈ ಒಂದು ಜ್ಞಾನವನ್ನು ನೀಡುವುದು ಕೂಡ ಮುಖ್ಯವಾದ ಕಾರ್ಯ ಎಂದು ಹೇಳುತ್ತಾರೆ ಶ್ರೀಲ ಪ್ರಭುಪಾದರು. ಆದ್ದರಿಂದಲೇ ಶ್ರೀಲ ಪ್ರಭುಪಾದರ ಇಸ್ಕಾನ್ ದೇವಾಲಯಗಳಲ್ಲಿ ಅವರ ಭಕ್ತರು ಇಂದಿಗೂ ಮೂರು ಅತ್ಯಮೂಲ್ಯವಾದ ಕಾರ್ಯಗಳನ್ನು ಮಾಡುತ್ತಾರೆ. ಕೃಷ್ಣ ಪ್ರಸಾದವನ್ನು ಹಂಚುತ್ತಾರೆ, ಕೃಷ್ಣನ ಜ್ಞಾನವನ್ನು ಹಂಚುತ್ತಾರೆ, ಹಾಗೂ ಕೃಷ್ಣನ ನಾಮವನ್ನು ಹಂಚುತ್ತಾರೆ. ಈ ಮೂರು ಅತ್ಯಮೂಲ್ಯವಾದ ಸೇವೆಗಳನ್ನು ನಿರಂತರವಾಗಿ ಮಾಡುತ್ತಲೇ ಇರುತ್ತಾರೆ. ಇಂತಹ ಭಕ್ತರ ಸಹವಾಸದಿಂದ ನಾವು ಆಗಲೇ ಹೇಳಿದ ಮೂರು ದುಃಖಗಳಿಂದ ಪಾರಾಗಬಹುದು. ಆಧ್ಯಾತ್ಮಿಕ, ಆದಿಭೌತಿಕ ಹಾಗೂ ಆದಿದೈವಿಕ ದುಃಖಗಳಿಂದ ಪಾರಾಗಬಹುದು. ನಮ್ಮ ಸಹವಾಸವು ಯಾರೊಡನೆ ಇರುತ್ತದೆಯೋ ಅಂತಹ ವ್ಯಕ್ತಿಗಳ ಗುಣಗಳು ನಮ್ಮಲ್ಲಿ ಹುಟ್ಟುತ್ತವೆ. ಈಗ ಯಾರು ಧೂಮಪಾನ ಮಾಡುತ್ತಿರುವವರ ಬಳಿ ಸಹವಾಸ ಮಾಡುತ್ತಾರೋ, ಅಂದರೆ ಸ್ಮೋಕಿಂಗ್, ಯಾರು ಸಿಗರೆಟ್ ಸ್ಮೋಕ್ ಮಾಡುವವರ ಬಳಿ ಸಹವಾಸ ಮಾಡುತ್ತಾರೋ, ಅವರು ಕೂಡ ಆ ಚಟಕ್ಕೆ ಸಿಕ್ಕಿಕೊಳ್ಳುತ್ತಾರೆ, ಆಕರ್ಷಿತರಾಗುತ್ತಾರೆ. ಯಾರು ಚಲನಚಿತ್ರಗಳನ್ನು, ಗೇಮ್ಸ್, ಸ್ಪೋರ್ಟ್ಸ್ ಸದಾ ನೋಡುತ್ತಾ ಇರುವವರ ಬಳಿ ಸಹವಾಸ ಮಾಡುತ್ತಾರೋ, ಅವರು ಕೂಡ ಅಂತಹ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಇದೇ ರೀತಿಯಲ್ಲಿ ಯಾರು ಆ ಭಗವಂತನ ಭಕ್ತಿ ಸೇವೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕೃಷ್ಣನ ಸೇವೆಯಲ್ಲಿ ತೊಡಗಿರುವ ಭಕ್ತರ ಬಳಿ ಸಹವಾಸ ಮಾಡುತ್ತಾರೋ, ಅವರು ಕೂಡ ಕೃಷ್ಣನ ಭಕ್ತರಾಗುತ್ತಾರೆ. ಇಷ್ಟೇ ವಿಷಯ. ಆದ್ದರಿಂದಲೇ ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಹೇಳಿದೆ, ಸಾಧು ಸಂಗ ಸಾಧು ಸಂಗ ಸರ್ವ ಶಾಸ್ತ್ರೇಕಯ ಲವ ಮಾತ್ರ ಸಾಧು ಸಂಗೆ ಸರ್ವ ಸಿದ್ಧಿ ಹಯ. ಸರ್ವ ಶಾಸ್ತ್ರೇಕಯ, ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿದೆ. ಏನು ಲವ ಮಾತ್ರ ಸಾಧು ಸಂಗೆ? ಲವ ಮಾತ್ರ ಅಂದರೆ ಒಂದೇ ಒಂದು ಗಳಿಗೆ, ಚಿಕ್ಕ ಗಳಿಗೆ. ಲವ ಮಾತ್ರ ಸಾಧು ಸಂಗೆ, ಒಂದೇ ಒಂದು ಗಳಿಗೆಯಲ್ಲಿ ಯಾರು ಸಾಧು ಸಂಘವನ್ನು ಮಾಡುತ್ತಾರೋ ಅವರ ಜನ್ಮವು ಸರ್ವ ಸಿದ್ಧಿ ಹಯ. ಸಾಧು ಸಂಘವು ಲಭ್ಯವಾದರೆ ಸಾಕು, ಅಂತಹವರ ಜನ್ಮವು ಸರ್ವ ಸಿದ್ಧಿ ಹಯ, ಸಂಪೂರ್ಣವಾಗುತ್ತದೆ, ಪರಿಪೂರ್ಣತೆಯನ್ನು ಹೊಂದು ಬಿಡುತ್ತಾನೆ. ನೋಡಿ, ಸಾಧುಗಳ ಸಂಘವು ಅಷ್ಟೊಂದು ಅತ್ಯಮೂಲ್ಯವಾದದ್ದು. ಆದ್ದರಿಂದ ಕೃಷ್ಣ ಭಕ್ತರ ಸಹವಾಸವನ್ನು ನಾವು ಸದಾ ಅಪೇಕ್ಷಿಸಬೇಕು. ಒಂದು ವೇಳೆ ದೇವಾಲಯಗಳಿಗೆ ಹೋಗಿ ನಾವು ಭಕ್ತರ ಸಹವಾಸವನ್ನು ಮಾಡಲು ಸಾಧ್ಯವಿಲ್ಲದಿದ್ದರೂ ಕೃಷ್ಣನ ಉಪನ್ಯಾಸಗಳನ್ನು, ಕೃಷ್ಣನ ಲೀಲೆಗಳನ್ನು, ಕೃಷ್ಣನ ಸಂಕೀರ್ತನೆಗಳನ್ನು, ಕೃಷ್ಣನ ಗ್ರಂಥಗಳನ್ನು ಕೇಳುತ್ತಾ ಓದುತ್ತಾ ಇರಬೇಕು. ಎಂತಹವರ ಬಳಿ ಕೇಳಬೇಕು? ಗುರು ಪರಂಪರೆಯನ್ನು ಅನುಸರಿಸುತ್ತಿರುವವರ ಬಳಿ ಕೇಳಬೇಕು. ಇಲ್ಲದಿದ್ದರೆ ಅದು ಏನು ಪ್ರಯೋಜನವಿಲ್ಲ. ಕೃಷ್ಣನ ಸಂಪರ್ಕದಲ್ಲಿ ಸದಾ ಇರಬೇಕು. ಆಗಲೇ ನಾವು ಈ ಭೌತಿಕ ಪ್ರಪಂಚದ ದುಃಖಗಳಿಂದ ಸುಲಭವಾಗಿ ಪಾರಾಗಬಹುದು. ಇಲ್ಲದಿದ್ದರೆ ಯಾರೇ ಆಗಲಿ ಈ ದುಃಖಗಳಿಂದ ಪಾರಾಗಲು ಸಾಧ್ಯವಿಲ್ಲ. ಈ ಮೂರು ಬಗೆಯ ದುಃಖಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲವೂ ಭಗವಂತನ ಆಜ್ಞಾಪಾಲಕರಾದ ದೇವತರು ನೋಡುತ್ತಲೇ ಇದ್ದಾರೆ. ನಮ್ಮ ಕಾರ್ಯಗಳಿಗೆ ದಂಡನೆಗಳನ್ನು ನೀಡುವುದಕ್ಕೆ ದೇವತೆಗಳೆಲ್ಲ ಇದ್ದಾರೆ. ಸುಮ್ಮನೆ ಯಾವ ಸುನಾಮಿಯೋ ಭೂಕಂಪವೋ ಬರುವುದಿಲ್ಲ. ದೇವತೆಗಳು ಭಗವಂತನ ಆಜ್ಞಾಪಾಲಕರು. ಅವರು ಎಷ್ಟು ಚತುರರೆಂದರೆ ಒಂದು ಸುನಾಮಿಯಲ್ಲಿ, ಒಂದು ಸುನಾಮಿ ನಡೆಯುವ ಸ್ಥಳದಲ್ಲಿ 500 ಮಂದಿ ಇದ್ದರೆ 400 ಮಂದಿ ಪಾಪಿಸ್ಟರನ್ನು ಮಾತ್ರ ಸಾಯಿಸಬೇಕು ಎಂದು ತೀರ್ಮಾನಿಸಿದರೆ ಸಾಕು, ಆ 400 ಮಂದಿಯನ್ನು ಮಾತ್ರ ಸಾಯಿಸುತ್ತಾರೆ, ಉಳಿದ 100 ಮಂದಿಯನ್ನು ಸಾಯಿಸುವುದಿಲ್ಲ. ದೇವತೆಗಳಿಗೆ ಇವುಗಳು ತುಂಬಾ ಸುಲಭವಾದ ಕಾರ್ಯ, ಅವರಿಗೆ ಕಷ್ಟವೇ ಇಲ್ಲ. ಯಾವುದೇ ಸರಿ, ಯಾವ ನೈಸರ್ಗಿಕ ವಿಪತ್ತುಗಳಲ್ಲೇ ಆಗಲಿ, ಯಾರನ್ನು ಸಾಯಿಸಬೇಕೋ ಅವರನ್ನು ಮಾತ್ರ ಮುಗಿಸುತ್ತಾರೆ ದೇವತೆಗಳು. ಇನ್ನು ಕೆಲವರನ್ನು ದಿಕ್ಕಿಲ್ಲದವರಾಗಿ ಕೂಡ ಮಾಡುತ್ತಾರೆ. ಅವರ ಪಾಪಗಳು ತುಂಬಾ ತೀವ್ರವಾಗಿದ್ದರೆ, ಅಂತಹ ಒಂದು ದಂಡನೆಗೆ ಅರ್ಹತರಾದರೆ ಅವರು ಖಂಡಿತವಾಗಿಯೂ ದಿಕ್ಕಿಲ್ಲದವರಾಗಿ ಕೂಡ ಮಾಡುತ್ತಾರೆ, ಸಾಯಿಸುವುದಿಲ್ಲ, ಆದರೆ ತುಂಬಾ ಕಷ್ಟಗಳಲ್ಲಿ ಸಿಗಿಸುತ್ತಾರೆ. ಮಳೆಯ ಒಂದೇ ಒಂದು ಹನಿ ಬೀಳಬೇಕಾದರೂ ಯಾವ ಜಾಗದಲ್ಲಿ ಬೀಳಿಸಬೇಕೆಂದು ಅವರಿಗೆ ಚೆನ್ನಾಗಿ ಗೊತ್ತು, ದೇವತೆಗಳಿಗೆ ಚೆನ್ನಾಗಿ ಗೊತ್ತು. ಮತ್ತೆ ಕಾರಣದಿಂದ ಮಾಡುತ್ತಾರೆ, ಸುಮ್ಮನೆ ಮಾಡುವುದಿಲ್ಲ. ಯಾವ ಕೆಲಸವನ್ನು ದೇವತೆಗಳು ಸುಮ್ಮನೆ ಮಾಡುವುದಿಲ್ಲ. ಇದು ಆ ಕೃಷ್ಣನ ಆಜ್ಞಾಪಾಲಕರಾದ ದೇವತೆಗಳಿಗೆ ಇರುವ ಶಕ್ತಿ. ಆದ್ದರಿಂದ ನಾವು ಆ ಕೃಷ್ಣನಿಗೆ ಶರಣಾಗಬೇಕು, ಎಲ್ಲ ದುಃಖಗಳನ್ನು ಪಾರಾಗಲು ಆ ಭಗವಂತನಿಗೆ ಶರಣಾಗಬೇಕು, ಆಗಲೇ ನಮ್ಮ ಜೀವನವು ಪರಿಪೂರ್ಣವಾಗುತ್ತದೆ. ಹರೇ ಕೃಷ್ಣ.